ಲಘುಗುಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಶ್ಚು ವಾಚ್ಯೈ ಸಶೋತ್ಪವಾದಿತ ಮಹೇಶ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ತನ್ನ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸೋ. ಈಗ ಫಲಸ್ತುತ್ಯಧಿಕರಣ, ಪ್ರತಿಯೊಬ್ಬರಿಗೂ ಕೂಡ ಫಲ ಬರೋದು ಹೇಗೆ ಬರುತ್ತೆ? ದ್ರವ್ಯ, ವಿಜ್ಞಾನ ಮತ್ತು ಭಕ್ತಿ ಮೊದಲಾದ ಹಿನ್ನೆಲೆಯಲ್ಲಿ ಬರುತ್ತೆ ಹೊರತು ಎಲ್ಲರಿಗೂ ಒಂದೇ ರೀತಿ ಫಲ ಬರೋದಿಲ್ಲ ಅಂತೇಳಿ. ಬಹಳ ಇಂಪಾರ್ಟೆಂಟ್. ಮತ್ತು ಸಾಧನೆಗಳನ್ನು ಒಟ್ಟಾಗಿ ಲಿಸ್ಟ್ ಮಾಡೋದು ಅಂತ ಹೇಳಿದರು. ಪ್ರತಿಯೊಬ್ಬರು ಸಾಧನೆ ಮಾಡೋದು ಅಂತ ಹೇಳಿದರೆ, ಹರಿಭಕ್ತಿ ಕ್ರಮೇಣೈವ ತದೀಯೇಷು ಹರಿಸ್ಮೃತಿ, ಹರಿಸ್ತುತಿ ತತ್ಸ್ಮೃತಿಶ್ಚ ತತ್ಸ್ತುತಿ ಹರಿಪೂಜನ ತತ್ಪೂಜಾ ವಿಹಿತಾತ್ಯಾಗ ಇತಿ ಮುಕ್ತೇ ಕ್ರಮೇಣ ಹಿ ನಿಯಮಾತ್ ಸಾಧನಾನ್ನೇವ ನಿತ್ಯ ಸಾಧ್ಯಾನಿ ಚಾಖಿಲೈಹಿ. ಇವೆಲ್ಲ ನಿತ್ಯದಲ್ಲೂ ಕೂಡ ಇರಬೇಕಾದ ಮುಖ್ಯ ಗುಣಗಳು. ಹರಿಭಕ್ತಿ, ಹರಿಭಕ್ತರಲ್ಲಿ ಭಕ್ತಿ, ಸರ್ವದಾ ಹರಿಸ್ಮೃತಿ, ಭಗವಂತನ ಪೂಜೆ, ವಿಹಿತವನ್ನು ಮಾಡೋದು, ನಿಷಿದ್ಧವನ್ನು ಬಿಡೋದು, ಇವೆಲ್ಲ ಕೂಡ ಮಾಡಲೇಬೇಕಾದಂಥ ಸಾಧನೆಗಳು ಅಂತ ಹೇಳಿ. ಇತಿ ಪ್ರವೃತ್ತ ವಚನಂ ಸಾಧನಸ್ಯ ವಿನಿರ್ಣಯ ಪ್ರವೃತ್ತೇ ಪಂಚರಾತ್ರೇಹಿ ಸಾಧನಸ್ಯ ವಿನಿರ್ಣಯ. ಹರಿದ್ವೇಷೋ ನಶುಭದಃ ಸದ್ವೇಷತ್ವಾತ್ ಯಥಾ ಗುರುಹು. ಹರಿಭಕ್ತಿಯಿಂದನೇ ಮೋಕ್ಷ ಹೊರತು ಹರಿದ್ವೇಷದಿಂದ ಎಂದೆಂದೂ ಅಲ್ಲ ಅಂತ ಹೇಳಿ ಆ ವಿಷಯವನ್ನು ತಿಳಿಸಿದೆ. ಇದಿವಾ ಜ್ಞಾನಕರ್ಮಾದಿ ಫಲಂ ತೇಷು ಕ್ರಮೋಪಗಂ. ಜ್ಞಾನ ಕರ್ಮಾದಿ ಸಕಲರ ಫಲವೂ ಕೂಡ ತಾರತಮ್ಯಕ್ಕೆ ತಕ್ಕಂತೆ ಬರುತ್ತೆ ಎಂಬುದು ಮುಂದಿನ ವಿಶೇಷ. ಅದರ ಬಗ್ಗೆ ವಿವರಗಳನ್ನು ಕೊಡ್ತಾರೆ. ಸ್ವಾತಂತ್ರ್ಯ ತಾರತಮ್ಯೇನ ಫಲಂ ಹಿ ಪರಿಣಾಮ ಭವೇ. ಅದಾಗಿತ್ತಲ್ಲ ಅಂತ ಹೌದೌದು. ಜ್ಞಾನದಾಪಿ ಚಾಚಾರ್ಯ. ದ್ರವ್ಯ, ಸ್ವಾತಂತ್ರ್ಯ, ವಿಜ್ಞಾನ ಪ್ರಯತ್ನಗಳಿಂದ ಫಲ ಬರುತ್ತೆ ಅಂತ ಹೇಳಿದ ಮೇಲೆ ಇನ್ಯಾರ್ಯಾರು ಎಷ್ಟೆಷ್ಟು ಫಲ ಬರುತ್ತೆ ಅಂತ ಹೇಳಿದ. ಜ್ಞಾನದ ಅಪಿ ಆಚಾರಿ ಚಪಿ ಚಾಚಾರ್ಯ ವಿಶೇಷಾತ್ ಫಲಮಾಪ್ನುಯು ಮುಕ್ತಾವಷ್ಟಗುಣಂ ಶಿಷ್ಯ ಗುರುರಾಪ್ನೋತಿ ಶೋಭನಂ. ಜ್ಞಾನದ ಅಪಿ ಚ ಆಚಾರ್ಯ ವಿಶೇಷಾತ್ ಫಲಮಾಪ್ನುಯು. ಇಷ್ಟೊತ್ತೇನು ಹೇಳಿದರು, ಎಲ್ಲ ಕರ್ಮಗಳಲ್ಲೂ ಕೂಡ ಫಲ ವ್ಯತ್ಯಾಸ ಇದೆ. ಅವರ ಸಾಧನೆ, ಅವರ ಪ್ರಯತ್ನ, ಅವರ ಮತ್ತು ಜ್ಞಾನಾದಿಗಳು ಎಲ್ಲದರ ಹಿನ್ನೆಲೆಯಲ್ಲಿ ತಾರತಮ್ಯ ಇರುತ್ತೆ ಅಂತೇಳಿ ಜ್ಞಾನದ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ತಾರೆ. ಜ್ಞಾನ ಎಲ್ಲದಕ್ಕಿಂತ ಶ್ರೇಷ್ಠ. ಆದ್ದರಿಂದ ಮತ್ತೆ ಇನ್ನೊಂದು ವಿಷಯ ಹೇಳಿ, ದೇವತೆಗಳಿಗೆ ಎಂದೆಂದೂ ಕೂಡ ಪಾಪದ ಹೆಸರೇ ಇಲ್ಲ, ನರಕದ ಹೆಸರಿಲ್ಲ. ದೈತ್ಯರಿಗೆ ಮಾತ್ರ ಪುಣ್ಯದ ಹೆಸರಿಲ್ಲ, ಅವ್ರು ಯಾವಾಗಲೂ ನರಕ ತಪ್ಪಿದ್ದಲ್ಲ ಅಂತ ಹೇಳಿದರು. ಏನು ಅದು ಹೇಳ್ತಾರೆ, ಜ್ಞಾನದ ಅಪಿಚ ಆಚಾರ್ಯ, ಜ್ಞಾನ ಕೊಡ್ತಕ್ಕಂಥ ಆಚಾರ್ಯರು ವಿಶೇಷ ಫಲ ಮಾಪ್ತ. ಬೇರೆ ಯಾವುದೇ ದಾನಕ್ಕಿಂತ ಜ್ಞಾನದಾನ ಭಾರಿ ಶ್ರೇಷ್ಠ. ಎಷ್ಟೇ ದಾನ ಮಾಡಿದರೂ ಕೂಡ ಜ್ಞಾನದಾನಕ್ಕೆ ಸಾಟಿಯಾಗ ಚಾನ್ಸೇ ಇಲ್ಲ. ಆದ್ದರಿಂದ ಜ್ಞಾನ ಕೊಡ್ತಕ್ಕಂಥ ಆಚಾರ್ಯರಿಗೆ ಅತಿ ಹೆಚ್ಚು ಫಲ ಬರುತ್ತೆ ಅಂತ ಹೇಳಿ. ಉಳಿದೆಲ್ಲ ಡಬಲ್ಲು ತ್ರಿಬಲ್ಲು ಹಾಗೆಲ್ಲ ಅಂತ ಹೇಳಿದರೆ ಇದು ಎಷ್ಟು ಮಿನಿಮಮ್ ಬರುತ್ತೆ ಅಂದರೆ, ಮುಕ್ತವು ಅಷ್ಟಗುಣಂ ಶಿಷ್ಯ ಗುರುರಾಪ್ನೋತಿ ಶೋಭನ. ಒಬ್ಬ ಶಿಷ್ಯನಿಗೆ ಪಾಠ ಹೇಳಿದರೆ ಅವನಿಗೆ ಎಷ್ಟು ಪುಣ್ಯ ಬಂದಿರುತ್ತೋ ಅದು ಎಂಟರಷ್ಟು ಪುಣ್ಯ ಬರುತ್ತೆ ಒಬ್ಬ ಶಿಷ್ಯನಿಗೆ ಹೇಳಿದರೆ. ಅದು ಭಾಳ ಇಂಪಾರ್ಟೆಂಟ್. ಇನ್ನು ನೂರಾರು ದೊಡ್ಡ ದೊಡ್ಡ ಬ್ರಹ್ಮದೇವರಂತೂ ಇಲ್ಲಿ ಜಗತ್ತಿಗೆ ಗುರುಗಳಾದ್ದರಿಂದ ಅವ್ರ ಪುಣ್ಯ ಎಷ್ಟಿರುತ್ತೆ ಇಮ್ಯಾಜಿನ್ ಮಾಡ್ಬೋದು. ಮುಕ್ತವು ಅಷ್ಟಗುಣಂ ಶಿಷ್ಯ ಗುರು, ಮುಕ್ತವು ಅಷ್ಟಗುಣಂ ಅಂತ ಹೇಳಿದ್ರಿಂದ ಅದೇ ಅಷ್ಟು ದಿವಸ ಎಷ್ಟು ದಿವಸ ಅದಲ್ಲ, ಎಟರ್ನಲ್ ಅಂತ ಇನ್ಫೈನೈಟ್ ಪೀರಿಯಡ್ವರೆಗೂ ಎಂಟರಷ್ಟು ಬರ್ತಾನೆ ಇರುತ್ತೆ ಅವರಿಗೆ. ಸದ್ಗುರು ದ್ವಿಗುಣಂ ತಸ್ಮ, ಅವರ ಗುರುಗಳಿಗೆ ಅವ್ರು ಎರಡಷ್ಟು ಬರುತ್ತೆ, ಹದಿನಾರಷ್ಟು ಬರುತ್ತೆ. ಆದ್ದರಿಂದ ಅದಕ್ಕೆ ಹೇಳುತ್ತೆ, ಯಾವಾಗಲೂ ಕೂಡ ಪಾದ ಪ್ರವಚನಕ್ಕೆ ಭಾರಿ ಪುಣ್ಯ ಜಾಸ್ತಿ. ಕೇಳೋದ ಇನ್ನೊಬ್ರು ಹೇಳೋ ಅಭ್ಯಾಸ ಮಾಡಬೇಕು, ಅವ್ರು ಮತ್ತೆ ಹೇಳೋ ಮಾಡಬೇಕು. ಅವಾಗ ಏನಾಗುತ್ತೆ, ಇವರು ಗುರುದಕ್ಷಿಣೆ ಎಷ್ಟು ಕೊಟ್ಟರೆ ಏನಿರುತ್ತೆ ಗುರುದಕ್ಷಿಣೆ, ಅದೇನು ಲಿಮಿಟೇ ಇರ್ಬೋದು. ಬಟ್ ಇದು ಮಾಡಿದ್ರೆ ಶಾಶ್ವತ ಅರ್ಥ. ಅದಕ್ಕೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಯಾವುದೇ ಗುರುದಕ್ಷಿಣೆ ಟೋಕನ್ ರೆಸ್ಪೆಕ್ಟ್ ಹೊರತು ನಿಜವಾದ ಗುರುದಕ್ಷಿಣೆ ಅಂದರೆ ಜ್ಞಾನವನ್ನು ಕಂಟಿನ್ಯೂ ಮಾಡೋದು, ಅದಕ್ಕಿಂತ ದೊಡ್ಡ ಗುರುದಕ್ಷಿಣೆ ಇಲ್ಲ. ತದ್ಗುರು ದ್ವಿಗುಣಂ ತಸ್ಮ ಸಾರ್ಥಂ ತಾವತ್ ತಥೋ ಬರೇ. ಮತ್ತೆ ಅದರ ಅರ್ಥದಷ್ಟು ಮತ್ತೆ ಯಾರೇ ಬರುತ್ತೆ ಹಿಂದಿನವರಿಗೆ. ದೇವ ಸಹಸ್ರ ಗುಣಿತಂ, ದೇವತೆಗಳಿಗೆ 1000 times ಬರುತ್ತೆ. ಯಾತಕ್ಕೆ, ಒಳಗಿದ್ದು ಪ್ರೇರೇಪಣೆ ಮಾಡ್ತಾರೆ, ಆಯಾ ಇಂದ್ರಿಯಗಳನ್ನು ಪ್ರೇರೇಪಣೆ ಮಾಡಿದ್ರೆ ಶಕ್ತಿ ಬಹಳ ಜಾಸ್ತಿ ಆಗುತ್ತೆ. ದೇವ ಸಹಸ್ರ ಗುಣಿತಂ ಕ್ರಮಾತ್ ತಸ್ಮಾತ್ ಯಥೋತ್ತಾರ, ಅವ್ರಿಗೆ ಇನ್ನೂ ಜಾಸ್ತಿ ಆಗಿ ಶುರುವಾಗುತ್ತೆ. ಬ್ರಹ್ಮ ಮಹೂಹ ಗುಣಿತಂ, ಬ್ರಹ್ಮದೇವರಿಗೆ ಎಷ್ಟು ಬರುತ್ತೆ ಅಂತ ಕೇಳಿದರೆ ಮಹೂಹ ಗುಣಿತಂ. ಮಹೋಘ ಅಂದರೆ 10 to the power of 56 ಗೊತ್ತಾಯ್ತಾ. ಒಂದು ಪುಣ್ಯಕಾರ್ಯ ಇವರು ಮಾಡಿದರೆ ಅವ್ರ ಪುಣ್ಯಕಾರ್ಯ ಎಷ್ಟಾಗಿರುತ್ತೆ ಬ್ರಹ್ಮದೇವರ ರೀಚ್ ಆಗೋ ಹೊತ್ತಿಗೆ, 10 to the power of 56 ಅಂದರೆ ಏನಾಗೋಯ್ತು ಅವರಿಗೆ. ಅವು ಒಂದು ಸಣ್ಣ ಒಂದು ಪುಣ್ಯ, ಒಂದು ಅಕ್ಷರ ಹೇಳಿದ ಪುಣ್ಯ ಅವ್ರಿಗೆ ಎಷ್ಟಾಗಿರುತ್ತೆ ಕಾಯಿ. ಇನ್ನು ಇಡೀ ಜಗತ್ತಲ್ಲಿ ಎಲ್ಲರೂ ಮಾಡ್ತಕ್ಕಂಥ ಪುಣ್ಯ ಅವ್ರಿಗೆ ಬರುತ್ತೆ ಅಂತ ಹೇಳಿದಾಗ ಬ್ರಹ್ಮದೇವರ ಪುಣ್ಯ ಅತಿ ಎಷ್ಟು ಅತಿ ಅದರಷ್ಟು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ ಹೇಳ್ಬಿಟ್ಟು. ದೇವರಿಗೆ ಪುಣ್ಯ ಅಂತ ಹೇಳಬಾರ್ದು, ಅದಕ್ಕೆ ದೇವರು ಪೂರ್ಣನಾದ್ದರಿಂದ ಪುಣ್ಯದ ಪ್ರಸಕ್ತಿ ಇಲ್ಲ. ಇವರು ಸ್ಯಾಲ್ರಿ ಎಂಬುದು ಪ್ರೊಪರೇಟ್ರಿಗಲ್ಲ, ಇದರ ಸ್ಯಾಲ್ರಿ ಎಂಬ ಕಾನ್ಸೆಪ್ಟ್ ಇದು. ಪ್ರೊಪರೇಟ್ರಿ ಏನಿದ್ದರೂ ಕೂಡ ಲಾಭರೇ ಹೊರತು ಸ್ಯಾಲ್ರಿ ಅಲ್ಲ. ಅದು ಪರಮಾತ್ಮಂದೇ ಇರೋ ಕೇವಲ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಇತ್ಯಾಹ ಭಗವಾನ್ ಶಾಸ್ತ್ರೇ ಗುರುವೃತ್ತಾಭಿಹೇ ಸ್ವಯಂ ಇತ್ಯಾದಿಯಾಗಿ ಶಾಸ್ತ್ರದೊಳಗೆ ಗುರುವೃತ್ತ ಅಂತಕ್ಕಂಥ ಗ್ರಂಥದೊಳಗೆ ವೇದವ್ಯಾಸ ದೇವರೇ ಹೇಳಿದ್ದಾರೆ. ಗುರುವೃತ್ತ ಅಂತ ಗ್ರಂಥದ ಹೆಸರು ಯುಕ್ತಂಚ ತನ್ನ ಗೋದಾತ ಗೋಮಾತ್ರ ಫಲಮಾತ್ಮಯಾತ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾತಕ್ಕೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅಂತಾರೆ. ಯುಕ್ತಂಚ ತತ್ ನ ಗೋದಾತ ಗೋಮಾತ್ರ ಫಲಮಾತ್ಮಯಾತ್ ಗೋದಾನವನ್ನು ಮಾಡ್ತಾನೆ. ಗೋದಾನ ಮಾಡಿದ ಪುಣ್ಯ ನೋಡೋಕ್ಕೆ ಬಂತು, ಬಟ್ ಹ್ಯಾಗೆ ಮಲ್ಟಿಪ್ಲೈ ಆಗುತ್ತದ? ಗೋವಿನ ಹಾಲನ್ನು ಅಭಿಷೇಕ ಮಾಡ್ತಾರೆ ದೇವರಿಗೆ, ಆ ಪುಣ್ಯ ಶುರುವಾಯಿತು. ಮತ್ತೆ ಅದನ್ನು ಬ್ರಾಹ್ಮಣ ಭೋಜನ ಕೊಡ್ತಾರೆ, ಅದು ಮತ್ತೆ ಪುಣ್ಯ ಶುರುವಾಯಿತು. ಈಗೆಲ್ಲ ಬೆಳೀತಾ 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 ಹೋಗುದು, ಆ ಗೋ ಮತ್ತೆ ಕರು ಹಾಕಿತು ಗೊತ್ತಾಯ್ತಾ, ಅದು ಮತ್ತೆ ಕರು ಹಾಯಿತು, ಅದು ಬೆಳೀತಾ ಹೋಗಿ ಎಷ್ಟಾಯ್ತು ಮಲ್ಟಿಪ್ಲೈ ಇದ್ದಾಗ? ಸರಿಯಾಗಿ ಒಂದು ಗೋದಾನ 3,000-4,000 ಒಟ್ಟು ಗೋದಾನ ಮಾಡಿ ಮಾಡಿಬಿಡ್ತಾರಲ್ಲ, ದುಡ್ಡಿಂದು ಪ್ರಯೋಜನ. ನಿಜವಾದ ಗೋದಾನ ಮಾಡಬೇಕು, ನಿಜವಾದ ಗೋದಾನ ಮಾಡಿದ್ರೆ ಏನಾಗುತ್ತದೆ? ಆ್ಯಕ್ಚುಲಿ ಮಲ್ಟಿಪ್ಲೈ ಆಗಿ ಶುರುವಾಗ ಇದು ಟೋಕನ್ ಮಾಡೋದು ಬೇರೆ, ಅದು ಮಾಡೋದು ಬೇರೆ, ಭಾಳ ವ್ಯತ್ಯಾಸವು. ಇವತ್ತು ನೋಟ್ ಇಟ್ಕೊಳ್ಳಿ, ಅದೇ ಅದು ಈಕ್ವಲೆಂಟ್ ಅಮೌಂಟ್ ಗೋಲ್ಡ್ ಇಟ್ಕೊಳ್ಳಿ, ಎಷ್ಟು ವ್ಯತ್ಯಾಸ ಆಗುತ್ತೆ? ನೋಟ್ ಏನಾಗುತ್ತೆ? ಒಂದು 5 ಡೇ ಹಾಗೆ ಗೆಲ್ಲ ತಿಂದು ಹೋಗ್ಬಿಡ್ಬೋದು. ಗೋಲ್ಡ್ ಏನಾಗುತ್ತೆ? ಯಾವ ಕಾಲಕ್ಕೂ ಅದ್ರ ವ್ಯಾಲ್ಯೂ ಇರುತ್ತೆ. ಅದು ಅದರಲ್ಲೇ ಎಷ್ಟು ವ್ಯತ್ಯಾಸ ಇದೆಯೋ, ಕಾಯಿನ್ಗೂ ಗೋಲ್ಡ್ಗೆ ಹೇಗೆ ವ್ಯತ್ಯಾಸ? ನಿಜವಾದ ಗೋವಿಗೂ ಬರೀ ದುಡ್ಡಿನ ಗೋವಿಗಳು ಅವೆಲ್ಲ ಭಾಳ ಕಡಿಮೆ. ಅನಿವಾರ್ಯ ಪ್ರಸಂಗದಲ್ಲಿ ಮಾಡೋದೇ ಹೊರತು ಸುಮ್ಮ ಸುಮ್ಮನೆ ಮಾಡಬಾರ್ದು. ಆ ರೀತಿ ಮಲ್ಟಿಪ್ಲೈ ಆಗ್ತಾ ಹೋದರೆ ದೊಡ್ಡದಾಯಿತು. ಆದ್ರಿಂದನೇ ಆಚಾರ್ಯರಿಗೆ ಹಾಲು ಕುಡಿಲಿಕ್ಕೆ ಅಂತ ಹೇಳಿ ಗೋದಾನ ಮಾಡಿದ್ದಕ್ಕೆ ಏನಾಯಿತು? ಸುಸುತ ಸೂನುತಯ ಪ್ರಜಾತ ತನ್ನ ಮಗನಿ ಮಗನಾಗಿ ಹುಟ್ಟಿ ನಿರ್ವಹಣ ಹೇತು ಮನಭಿಷ್ಟ ಪರಾತ್ಮ ವಿದ್ಯಾ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ. ಜ್ಞಾನ ಕೂಡ ಹಾಗೇನೆ, ಒಬ್ಬನಿಗೆ ಹೇಳಿದ ಮತ್ತೊಬ್ಬನಿಗೆ ಹೇಳಿದ ಮತ್ತೊಬ್ಬನಿಗೆ ಹೇಳಿದ ಬೆಳೀತು, 100 ಆಯಿತು, 1,000 ಆಯಿತು, ಹೋಯ್ತು. ಅನಾದಿ ಕಾಲದ ಲಿಕ್ಕಿದೆ, ಒಂದೊಂದು ಜಾಗ ಇದೆ ಈಗ, ಆಗ ಅದರ ಮಹತ್ವ ಗೊತ್ತಾಗ. ಆದ್ದರಿಂದ ಯಾವುದೇ ಕಾರ್ಯ ಒಂದು ಸ್ಟೇಜ್ ಡೀಲಿಂಗ್ ಮನೆ ಕಟ್ಟಿಸಿದ ಭಾಳ ಪುಣ್ಯ ಬರುತ್ತೆ, ಒಂದು ಮಠ ಬಿಲ್ಡಿಂಗ್ ಕಟ್ಟಿಸಿದ ಪುಣ್ಯ ಬರುತ್ತೆ. ಬಿಲ್ಡಿಂಗ್ ಬಿದ್ದೋಯ್ತು ಕಥೆ ಮುಗಿತಾರೆ. ಜ್ಞಾನ ಹಾಗಲ್ಲ, ಕೋ ಕೊಡ್ತಾನೆ ಇರುತ್ತೆ, ಒಬ್ರಿಗೊಬ್ರಿಗೆ ಹೇಳ್ತಾನೆ ಇರುತ್ತೆ. ಅದರಿಂದ ಏನಾಗುತ್ತದೆ? ಒಬ್ಬರಿಗೆ ಪಾಠ ಹೇಳ್ಕೊಟ್ಟ, ಅವನು ಉಳಿದನಕ್ಕೆ ಹೇಳ್ಕೊಟ್ಟ, ಎಷ್ಟು ಪುಣ್ಯ ಬಂದಾಗ ಇವರೊಬ್ಬರಿಗೆ ಹೇಳ್ಕೊಟ್ಟ, ಅವ್ರು ಉಳಿದನಕ್ಕೆ ಹೇಳ್ಕೊಟ್ಟ, ಅವನೊಬ್ಬರು ಉಳಿದನಕ್ಕೆ ಹೇಳ್ಕೊಟ್ರು, ಎಷ್ಟು ಬೆಲೆ ಬೆಳೆದ ಬೆರೀತಾ ಹೋಯ್ತಾಗ ಆ ದೃಷ್ಟಿಯಲ್ಲಿ ಅತಿ ಹೆಚ್ಚು ಪುಣ್ಯ ಬರತಕ್ಕಂಥದ್ದು ಅವರಿಗೆ. ಹಾಂ, ಚಿರಿಕಾರ ಇದ್ದಾರೆ, ಪಾಠ ಎಷ್ಟನೇ ಕೇಳಿದ್ರು ಅವೆಲ್ಲ ಒಂದು ರೆಕಾರ್ಡು. ಅವ್ರು ಸುಧ ಎಷ್ಟನೇ ಓದ್ತಾರೆ ಈಗ? ಟೆಕ್ಸ್ಟ್ ಬುಕ್ ಆಗಿರ್ತಾರೆ, ಅದರಲ್ಲಿ ಎಷ್ಟು ಪುಣ್ಯ ಬರುತ್ತೆ ಈಗ? ಸುಧ ಓದ್ತಿರೋ ಎಲ್ಲಿವರೆಗೆ ಓದ್ತಾ ಇರ್ತಾರೆ ಅವ್ರಿಗೆ ಪುಣ್ಯ ಹೋಗ್ತಿರೋದೇ ಕೆಲಸ. ಆ ಪಾಠ ಬಿಡ್ತಾರೆ, ಒಂದು ಸರ್ತಿ ಕಷ್ಟ ಬಂದರೆ ನಿರಂತರ ಆಗ್ತದೆ ಎಷ್ಟು ಪುಣ್ಯ ಬರುತ್ತೆ. ಆ ಥರ ಯೋಚನೆ ಮಾಡಿ ಅವಾಗ ಜ್ಞಾನ ಓರಿಯೆಂಟೆಡ್ ಕೆಲಸ ಮಾಡಬೇಕೆ ಹೊರತು ಬೇರೆ ಮಾಡಬಾರ್ದು. ಮಹತ್ವ ಗೊತ್ತಿಲ್ಲ, ಆದ್ದರಿಂದ ಜನ ಡೈವರ್ಟ್ ಮಾಡ್ಕೊಂಡ್ಬಿಟ್ಟಾರೆ. ಅದು ಮುಂದಿನ ಪ್ರಶ್ನೆ ಅದು. ನಾವು ಪ್ರಯತ್ನ ಅಂತ ಬಂದರೆ ಪ್ರಯತ್ನವೇ ಕಮಗ್ರತೋ ನಿಧಾಯ ಭೂತಿ ಮಾಪ್ನು. ಮನೆ ಯಾರು ಶಿಷ್ಯರು ಮಕ್ಕಳಿಗೆ ಹೇಳಿರಿ, ಬರ ಪಕ್ಷ ಶಿಷ್ಯರು ಸಿಗಲಿಲ್ಲ, ಯೋಚನೆ ಬೇಡ. ಮಕ್ಕಳಿಗೆ ರಂಧ್ಯಾದ ಮಂತ್ರ ಹೇಳ್ಕೊಡಿ, ಅದು ಬರಲಿಲ್ಲ, ರಂಧ್ಯಾನ ಮಾಡುವಂತ ಹೇಳಿ ಬರ ಪಕ್ಷ. ಆ ಹೇಳಿದ್ದಕ್ಕೆ ಮಾಡಿದ ಮನೆಗೆ ಅದೇ ಒಂದು ರೀತಿ ಪ್ರವಚನ. ಸಂಧ್ಯಾ ಪ್ರವಚನಕ್ಕೆ ಹೋಗು ಅಂತ ಹೇಳಿದ, ಅದೇ ಒಂದು ಪ್ರವಚನ ಇದ್ದಾಗೆ ಹೋಗಿ ಕೇಳಿದ, ಅವನು ಇನ್ನೊಬ್ರಿಗೆ ಹೇಳಿದ, ಮತ್ತೆ ಬೆಳೀತ ಶುರುವಾಯ್ತಾನೆ. ಅದು ಯಾವುದೇ ರೀತಿಯಲ್ಲಿ ಲಿಂಕ್ ಇರಬೇಕು, ಇವು ನಮ್ಮ ಜನ ಹಾಗಾದ್ರೆ ಬೇಡ ಆ ರೀತಿ ಶುರು ಮಾಡ್ತಾನೆ. ಅದು ಯಾಕೆ ಹೋಗ್ತೀನಿ, ನಾನು ಹೋಗೋದಲ್ಲಿ ನೀನು ಹೋಗಬೇಡ, ಆ ರೀತಿ ಶುರು ಮಾಡ್ತಾನೆ. ತಂದೆ ಸ್ಟ್ಯಾಂಡರ್ಡ್ ಭಾರಿ ದೊಡ್ಡ ಸ್ಟ್ಯಾಂಡರ್ಡ್, ತಾನು ಹೋಗೋದೇ ಇನ್ನೊಬ್ರು ಹೋಗಬಾರ್ದು ಅರ್ಥ ಏನೋದಕ್ಕೆ. ಆ ಥರ ಯೋಚನೆ ಮಾಡಬೇಕು. ಬಟ್ ಯಾವಾಗ ಅನರ್ಥ ಆಗುತ್ತೆ ಅವ್ರು ಬೇಡ, ಅದು ಕರೆಕ್ಟ್. ಅಯೋಗ್ಯ ಸ್ಥಳಕ್ಕೆ ಹೋಗಬೇಡ, ಇದು ಮಾಡಬೇಡ, ಅದರಲ್ಲಿ ಅರ್ಥ ಇದೆ. ಅದೇ ರೀತಿ ಮಿಥ್ಯಾಜ್ಞಾನ ತಪ್ಪಿಸಿದ್ರು ಭಾರಿ ಪುಣ್ಯ, ಮತ್ತೆ ದಾನ ಕೊಟ್ಟರೆ ಹಾಗೆ ಪುಣ್ಯ ಜಾಸ್ತಿ, ಇನ್ನೊಂದು ಮಿಥ್ಯಾಜ್ಞಾನ ತಪ್ಪಿಸಿದ್ರು ಕೂಡ ಪುಣ್ಯ ಬಹಳ ಜಾಸ್ತಿ. ಅಲ್ಲಿಗೆ ಹೋಗ್ತೀಯ ಕೆಟ್ಟ ಜಾಗ ಅದನ್ನು ಹೇಳಬೇಕು ಮತ್ತೆ, ತಿಳಿತಾ? ಇವತ್ತು ಎರಡನ್ನೂ ಹೇಳೋದು, ಇಷ್ಟ ಬಂದ ಮಾಡು ಸ್ವಾತಂತ್ರ್ಯ ಕೊಡ್ತೇನೆ ಅಂದರೆ ಅರ್ಥ ಅಲ್ಲ. ಅದೇ ಹೆಸರು ಬೇಡ, ಬಟ್ ಎಲ್ಲಿ ಹೋಗಬೇಡ ಅಂದ್ರೂ ಕೂಡ ಅದು ಹೇಳ, ಯಾತಕ್ಕೆ ಹೋಗಬೇಡ ಹೇಳಬೇಕಲ್ಲ. ಜಾಸ್ತಿ ಆಗಿತ್ತು ಕಣ್ಣು ತಕ್ಕ ಸಿಗೋದು ನೋಡಿ. ಬ್ರಹ್ಮ ಮಹೋ ಹೆಸರು ಇದು ಬರುತ್ತೆ, ಎಕೋ ಬರುತ್ತೆ. ಇತ್ಯಾಹ ಭಗವಾನ್ ಹೆತ್ತಂಚ ತನ್ನ ಗೋದಾತ ಗೋಮಾತ್ರ ಫಲಮಾಪ್ನಯಾತ್. ಇದು ಮತ್ತೆ ದೇವರೇ ಹೇಳ್ತಾರೆ, ಯಯಿಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ ಭಕ್ತಿಂ ಮಯಿ ಪರಾಮೃತ್ವ ಮಾಮೇ ವೈಷ್ಯತಿ ಅಸಂಶಯ. ಅರ್ಜುನ, ಈ ಭಗವದ್ಗೀತೆಯನ್ನು ಯಾರು ತನ್ನ ಭಕ್ತರಿಗೆ ಹೇಳ್ಕೊಡ್ತಾರೋ ಅವರೇನಾಗ್ತಾರೆ, ನನಗೆ ಹೆಚ್ಚು ಭಕ್ತಿ ಮಾಡ್ತಾ ನನ್ನ ಹತ್ರ ಬಂದುಬಿಡ್ತಾರೆ. ಅಂದರೆ ಹೇಳ್ಕೊಡೋನು ಭಕ್ತಿ ಜಾಸ್ತಿ ಆಗಿ ಭಕ್ತಿ ವೃದ್ಧಿ ಆಗುತ್ತೆ ಎಂಬುದು ವಿಶೇಷ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತವ ಭವಿತಾ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಅವನಷ್ಟು ಪ್ರಿಯ ನನಗೆ ಇಲ್ಲವೇ ಇಲ್ಲ. ಬೇರೆ ಯಾವುದನ್ನೇ ಕೊಟ್ಟವರಿಗೆ ಒಂದು ಪ್ರೀತಿಗೆ ಒಂದು ಲೆಕ್ಕ ಹಾಕ್ಬೋದು, ಆದರೆ ಜ್ಞಾನ ಕಾರ್ಯಕ್ಕೆ ಮಾತ್ರ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಟೀಕಾರ ಬರೀತಾರೆ, ಸಹಸ್ರ ಮೋಹ ಶಬ್ದವು ಪರಕ್ಷಣಾರ್ಥವು ಪರಂಪರೆಯ ಅನಿಯತತ್ವ. ಇಲ್ಲಿ ಮಹೋಗ ಶಬ್ದ ಅಂತ ಹೇಳಿದ್ರೆ ನಮ್ಗೆ ಅರ್ಥವಾಗಲೇ ಕೇಳಿದರೆ ಹೊರತು ಅಷ್ಟೇ ಅಲ್ಲ, ಇನ್ನು ಭಾಳ ಬರುತ್ತೆ ಅಂತ ಅರ್ಥ. ಬ್ರಹ್ಮದೇವರಿಗೆ ಬರ್ತಕ್ಕಂಥ ಪುಣ್ಯ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ನ ಕೇವಲಂ ಶಿಷ್ಯಾಹ ಇದ್ದು ಜ್ಞಾನದ ಆಚಾರ್ಯಾಪಿ ಜ್ಞಾನಫಲ ಮಾಪ್ನೋಯು. ಶಿಷ್ಯರಷ್ಟೇ ಅಲ್ಲ, ಜ್ಞಾನ ಕೊಡ್ತಕ್ಕಂಥ ಆಚಾರ್ಯರಿಗೆ ಫಲ ಬಂತು. ತಚ್ಚ ವಿಶೇಷ ಶಿಷ್ಯಾದ ಪ್ರತಿಶಯೇನ, ಶಿಷ್ಯರಿಗಿಂತ ಜಾಸ್ತಿ ಬರ್ತಾಯಿತ್ತು. ಹಿಂದಿನ ಕಾಲಕ್ಕೆ ಸತ್ಯಜ್ಞಾನರಂಥವರೆಲ್ಲ ಪರೀಕ್ಷೆ ಕೊಟ್ಟ ವಿದ್ಯಾರ್ಥಿಗಳಿಗೆ ಸಮ್ಮಾನ ಕೊಡೋದು, ಪಾಠ ಹೇಳಿದವರಿಗೆ ಅದನ್ನ ಎರಡರಷ್ಟು ಕೊಡೋದು, ಎಷ್ಟು ಜನ ಶಿಷ್ಯರು ತಯಾರು ಮಾಡಿರ್ತಾರೋ ಅದು ಎರಡರಷ್ಟು ಕೊಡೋದು, ಗೊತ್ತಾಯ್ತಾ? ಅದು ಎಷ್ಟು, ಅದರಿಂದ ಏನಾಯ್ತು ಹೇಳಿದ್ರೆ ಭಾರಿ ಖುಷಿ. ಒಬ್ಬ ಪಂಡಿತರು ಎಷ್ಟು ಜನ ಇಟ್ಕೊಂಡಿರ್ತಿದ್ರು ಮನೆಯೊಳಗೆ, ಮನೆಯೊಳಗೆ ನೋಡಿ ವಿದ್ಯಾಪೀಠಗಳು ಎಷ್ಟು ಜನ ಇರ್ತದೆ, ಮನೆಯೊಳಗೆ ಅಷ್ಟು ಜನ ಇರ್ತಿದ್ರು. ಒಬ್ಬ ಪಂಡಿತರ ಮನೆಯೊಳಗೆ 100 ಜನ 50 ಜನ ಶಿಷ್ಯರು ಹಾಕಿ ಅನ್ನ ಬಟ್ಟೆ ಕೊಟ್ಟು, ಮತ್ತೆ ಯಾತಕ್ಕೆ ಅವ್ರು ದುರ್ಕೊಳ್ಳೋ ಸಂಬಾರಿ ವರ್ಷ ಪೂರ್ತಿ ಆಗೋದು ಅವರಿಗೆ, ಅರ್ಥ ಆಯ್ತಾ? ಒಬ್ಬ ಶಿಷ್ಯನಿಗೆ 10 ರೂಪಾಯಿ ಕೊಟ್ಟ ಅಂತ ತಿಳ್ಕೊಳ್ಳಿ, ಹಿಂದಿನ ಕಾಲಕ್ಕೆ 10 ರೂಪಾಯಿ ವರ್ಷ ಪೂರ್ತಿ ಜೀವನ ಆಗ ತಿಳಿತಾ, 10 ರೂಪಾಯಿ. ಆದರೆ ಇವತ್ತು ಹೇಳ್ಕೊಟ್ಟಿರಲಿಲ್ಲ, ಏನು ಮಾಡಿರಲಿಲ್ಲ, ಎಲ್ಲರಿಗೂ ಒಂದೇ ಅಥವಾ ಯಾರಿಗೂ ಇಲ್ಲ, ಆ ಥರ ಒಬ್ಬ ಅವ್ಯವಸ್ಥೆ. ಆದ್ದರಿಂದ ಭಾಳ ಉತ್ಸಾಹ ಬಂದು ಒಂದೊಂದು ಓಣಿಗಳು ಬರೀ ವಿದ್ವಾಂಸರ ಸಾಲುಗಳು ಅಂತ ಒಂದು ಕಾಲ
ಇರ್ತಿತ್ತು.
ಅಲ್ಲ, ಯಾತಕ್ಕೆ ತಪ್ಪಾಗಲ್ಲ ಅಂದ್ರೆ ಸೋಲಿಸ್ಕೊಡ್ಬೇಕು. ಸುಮ್ಮನೆ ಈ ರೀತಿ ಇವತ್ತು ಮಾಡೋದೆಲ್ಲ ಅರ್ಥ ಇಲ್ಲ, ಇವತ್ತು ಮಾಡೋದು ಅರ್ಥ ಇಲ್ಲ ಹಿಡಿದಲ್ಲಿ, ಇವತ್ತು ಮಾಡೋದೆಲ್ಲ ದುಡ್ಡು ವೇಸ್ಟ್. ಅದು ಹಿಂದೆ ಏನಾಗ್ತಿತ್ತು, ಸೋತಿದ್ರಿಂದ ಏನೇ ದುಡ್ಡು ಹೋಯ್ತು, ಅದು ಮಠಕ್ಕೆ ಅಂತ ಕೀರ್ತಿ ಅಂತಲ್ಲ, ಕೀರ್ತಿನೂ ಹೋಯ್ತು. ಇವತ್ತು ಹೇಳಿದ್ರಲ್ಲ, ಇವತ್ತಿನ ವಾಕ್ಯಾರ್ಥಗಳಿಗೆ ಅರ್ಥನೇ ಇಲ್ಲ. ಅದು ಕೊನೆಗೆ ಆಕ್ಚುಲಿ ಅವರೇ ಗೆದ್ರೊಂದು ಬರೀತಿ ಹೋಗ್ಬಿಡ್ತಾರೆ ಹೊರತು ಕೊನೆಗೆ ಇದೇ ಇಲ್ಲ. ಹಿಂದಿನ ಕಾಲಕ್ಕೆ ಅವ್ರು ಹೇಳಾಗಿಲ್ಲ, ತೋರಿಸಿ ಸೈನ್ ಮಾಡಿಸ್ಕೊಂಡು ಸೋತು ಡಿಕ್ಲೇರ್ ಮಾಡ್ತಿದ್ರು ಮನೆಗೆ. ಯಾಕೆ ಡಿಬೇಟ್ ಆಗ್ತೈತೆ, ಅನೌನ್ಸ್ ಮಾಡಿದ್ರೆ ಅನೌನ್ಸ್ ಮಾಡ್ತಾರೆ, ಅನೌನ್ಸ್ ಮಾಡಿಬಿಟ್ಟು ಇವರು ಬೈ ಸೋತು ಬಿಟ್ಟರು ಅಂತ ಯಾರು ಅನೌನ್ಸ್ ಮಾಡ್ತಿದ್ರು? ಮಧ್ಯಸ್ಥ ಒಬ್ಬ, ಅವ್ರು ಅನೌನ್ಸ್ ಮಾಡಿ ಯಾರು ಏನು ಮಾಡಾಗಿಲ್ಲೇ ಇಲ್ಲ. ಇವತ್ತು ಪ್ರತಿಯೊಬ್ಬರು ತಾವೇ ಗೆದ್ದು ಅಂತ ಹೋಗ್ಬಿಡ್ತಾರೆ, ಅರ್ಥನೇ ಇಲ್ಲದಲ್ಲ. ಅದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹೊರತು ಏನೂ ಪ್ರಯೋಜನ ಇಲ್ಲ. ಆ ರೀತಿ ಮಾಡಿದರೆ ಬಹಳಷ್ಟು ಪುಣ್ಯ ಬರುತ್ತೆ. ಅವ ಸಂಭಾವನೆ ಕೊಟ್ಟರೆ ಯೋಚನೆ ಇದೆ. ಭಕ್ತಿಂ ಮಯಿ ಪರಾಂ ಸತ್ವ ರಚತಸ್ಮಾನ್ ಮನುಷ್ಯೇಶು ತಶ್ಚಿನ್ಮೇ ಪ್ರಿಯಕೃತ್ತಮ ಭವಿತಾ ರಚಮೇ ತಸ್ಮಾತ್ ಅನ್ಯ ಪ್ರಿಯತರೋ ಹುವಿ. ಬಹಳ ಪ್ರಿಯನಾಗ್ತಾನೆ ಅಂತೇಳಿ ಮತ್ತೆ ಹೇಳ್ತಾ, ಅಷ್ಟು ಪ್ರಿಯ ಇನ್ನೂ ಯಾರಾಗೋದೇನೆ ನನಗೆ ಅಂತ ಹೇಳಿದ್ರಿಂದ ಜ್ಞಾನ ಕಾರ್ಯಕ್ಕೆ ಬಹಳ ಗೀತಾ ಅಂಬುದು ಉಪಲಕ್ಷಣ, ಶಾಸ್ತ್ರಗ್ರಂಥಗಳ ಮಹತ್ವ ಜಾಸ್ತಿ ಅಂತ ಅರ್ಥ. ಇತ್ಯಾಹ ಭಗವಾನ್ ಏವಂ ಅಪಿ ಪಾತ್ರಂ ಅಪೇಕ್ಷತೆ. ಇಷ್ಟೆಲ್ಲ ದೇವರು ಹೇಳಿದ್ದಾರೆ, ಹುಷಾರು ಬರುತ್ತೆ, ಹೇಳಿದ್ರೆ ಪುಣ್ಯ ಜಾಸ್ತಿ ಬರುತ್ತೆ ಅಂತ ಕಂಡ್ಕೊಂಡವ್ರು ಹೇಳಬೇಡಿ, ಕಷ್ಟ ಎತ್ತರ ಕೊಟ್ಟು. ಅಪಿ ಪಾತ್ರಂ ಅಪೇಕ್ಷತೆ, ಸತ್ಪಾತ್ರ ಹೇಳಬೇಕೆ ಹೊರತು ಇಲ್ಲ ಹೋದ್ರೆ ಇಲ್ಲ. ಒಬ್ಬನೇ ಸಿಕ್ಕ ಸತ್ಪಾತ್ರ ಯೋಚನೆ ಇಲ್ಲ, ಯಾವುದೋ ಕಾರಣಕ್ಕೆ ಒಬ್ಬನೂ ಸಿಗಲಿಲ್ಲ, ಧ್ಯಾನ ಮಾಡ್ತಾ ಕೂಡ ಅಯೋಗ್ಯರು ಹೇಳಬೇಡ, ಹೆಚ್ಚಿನ ಸಿಕ್ಕರು ನೋ ಪ್ರಾಬ್ಲಮ್, ಆದರೆ ಪಾತ್ರ ಆಗಿರಬೇಕು. ಪಾತ್ರಂ ಅಪೇಕ್ಷತೆ ಏವಮೇವ ವಿರೋಧೇನ ಪ್ರಾರಬ್ಧಶ್ಚೈವ ಕರ್ಮಣಃ ಜ್ಞಾನಂ ದುಷ್ಟಫಲಂ ಪ್ರೋಕ್ತಂ ಮುಕ್ತಿಶ್ಚೇಹೈವ ಲಭ್ಯತೆ. ಏವಮೇವ ಅವಿರೋಧೇನ ಪ್ರಾರಬ್ಧಶ್ಚೈವ ಕರ್ಮಣಃ ಜ್ಞಾನಂ ದುಷ್ಟಫಲಂ ಪ್ರೋಕ್ತಂ. ಹಾಗೆ ಹೇಳಿ, ಈ ರೀತಿ ಜ್ಞಾನ ಸಂಪಾದನೆ ಮಾಡಿದರೆ ಜ್ಞಾನಕ್ಕೆ ಫಲ ಏನು ಅಂದರೆ ದುಷ್ಟಫಲ, ದೇವರ ದರ್ಶನ ಕೊಡೋದೇ ಫಲ, ದೇವರ ದರ್ಶನ ಕೊಡೋದೇ ಫಲ. ಆದ್ದರಿಂದ ನಮಗೆ ಜ್ಞಾನಕ್ಕೆ ಬಂದಿದ್ದನ್ನು ಹೇಳಿದ್ರು. ಇದನ್ನೆಲ್ಲ ಹೇಳ್ತೀವಿ ಬರೀ ಮುಂದೆ ಆಗುತ್ತೆ ಮುಂದೆ ಆಗುತ್ತೆ ಅಂತ ಅಷ್ಟೇ ತಿಳ್ಕೋಬೇಕು ಅಂತ ದೇವರು ಕಣ್ಣಾರೆ ಕಾಣ್ತಾನೆ. ಆದ್ದರಿಂದ ಯೋಚನೆ ಮಾಡೋ ಪ್ರಸಂಗ ಇಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಇದಾಗುತ್ತಲ್ಲ. ಈಗ ಮುಂದೆ ಊಟ ಹಾಕ್ತಾರೆ, ಎದುರು ಬಡಿಸಿ ಆಗಿದೆ ಅಂತ ಹೇಳಿ ನಿಮ್ಗೆ ಡೌಟ್ ಇಲ್ಲ, ಅಪರೋಕ್ಷ ಜ್ಞಾನವೇ ಸಿಗುತ್ತೆ. ಅದರಿಂದ ಮುಕ್ತಿಶ್ಚ ಇಹೈವ ಲಭ್ಯತೆ, ಅವಾಗ ಅಪರೋಕ್ಷ ಜ್ಞಾನವಾಗ್ತಿರ್ಲಿಕ್ಕೆ ಮುಕ್ತಿ ಬಂದುಬಿಡುತ್ತೆ. ಆದರೆ ಪ್ರಾರಬ್ಧ ಇದ್ದರೆ ಮಾತ್ರ ಕಾಯ್ಬೇಕಲ್ಲ, ಪ್ರಾರಬ್ಧ ಇಲ್ಲ ಅಂತ ಹೇಳಿದರೆ ಇದೇ ಜನ್ಮದಲ್ಲಿ ಆ ಮುಕ್ತಿನೂ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಪ್ರಾರಬ್ಧ ಹೋಯ್ತು ಅಂತ ಕೇಳಿದರೆ ಅಂತ್ಯಕಾಲದ ಮರಣೆಯೂ ಬರುತ್ತೆ, ಮುಕ್ತಿ ಹೋಗಿಬಿಡ್ತಾನೆ. ಅಲ್ಲಿ ಕಾಯೋದು ಮುಂದೋಗೋದು ಫಾರ್ಮ್ಯಾಲಿಟಿ ಅದು, ಬಟ್ ಮತ್ತೆ ಹುಟ್ಟಿ ಬರೋದಿಲ್ಲ ಮುಂದೋಗ್ತಾನೆ. ಅದು ಇಹೈವ ಲಭ್ಯತೆ ಬಹಳ ಇಂಪಾರ್ಟೆಂಟ್. ಅಪ್ರಸ್ತುತ ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ವಿಮೋಸರು ಹೇಳುತ್ತಾರೆ, ಐಹಿಕಂ ಇದೇ ಜನ್ಮದಲ್ಲೇ ಆಗುತ್ತೆ, ನಿಮ್ಮ ಪ್ರಾರಬ್ಧ ಇಲ್ಲದೆ ಹೋಗಿಬಿಟ್ಟು. ಪ್ರಾರಬ್ಧ ಸ್ವಲ್ಪ ಪ್ರಾರಬ್ಧ ಇದ್ದವರಿಗೆ ಆಗೋಗ್ಬಿಡುತ್ತೆ, ಪ್ರಾರಬ್ಧ ಇದ್ದರೆ ಮಾತ್ರ ಎಷ್ಟಿರುತ್ತೆ ಅಷ್ಟೇ, ಎಷ್ಟೇ ಪ್ರಾರಬ್ಧ ಇದ್ರೂ ಕೂಡ ಮಾಡಿ ಸಾವಿರಾರು ಜನ್ಮ ಇರೋದಿಲ್ಲ, ಅದೆಲ್ಲ ಸ್ವಲ್ಪ ಇರುತ್ತೆ ಅನುಭವಿಸಿದ. ಇದ ಶ್ರೀವದ್ ಆನಂದ ದೇತ್ತ ಭಗವತ್ಪಾದಾಚಾರ್ಯ ಬ್ರದಿದೆ ಶ್ರೀವದ್ ಬ್ರಹ್ಮಸೂತ್ರಾನು ವ್ಯಾಖ್ಯಾನೆ ತೃತೀಯಾಧ್ಯಾಯಕ್ಕೆ ಚತುರ್ಥ ಪಾದ. ಏನ ಆಗಲ್ಲ, ಅದಕ್ಕೆ ನೀವು ತಗೊಳ್ಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ತಗೊಳ್ಳಿ ಅಂತ ಯಾರಿಗೆ, ಇವತ್ತಿನವರಿಗೂ ಸ್ವಲ್ಪ ನೀವು ತಗೊಳ್ಳಿ ಅಂತ ಒಬ್ಬೊಬ್ಬರಿಗೂ ಹೇಳಿಲ್ಲ, ಗೊತ್ತಾಯ್ತಾ? ಅದಲ್ಲ, ಒಂದು ಪುಸ್ತಕನ ತಗೊಳ್ಳಿ ಅಂತ ಯಾರಿಗೂ ಹೇಳಿಲ್ಲ, ಇರೋದು ಬೇಕಾದ್ರೆ ತಗೊಳ್ಳಿ ಅಷ್ಟೇ, ಅದು ಅವೈಲಬಿಲಿಟಿ ಇದೆ, ಅದು ಕೊಡಬೇಕು ನಮ್ಮ ಕರ್ತವ್ಯ ಅಂತ ಉಳಿಸ್ಬೇಕಾದ ಕರ್ತವ್ಯ ಅಂತ ಇರ್ತಾರೆ. ನೀವು ತಗೊಳ್ಳಿ ಅಂದರೆ ಕಥೆ ಮುಗಿದೋಯ್ತು ಅಲ್ಲಿಗೆ, ಅದು ಏನಾಯ್ತು ನಿಮಗೆ, ಅಯೋಗ್ಯರಿಗೆ ಕೊಡ, ಅಯೋಗ್ಯರಾಗಿರ್ಬೋದು ಯಾರಿಗೆ ಗೊತ್ತು, ಆ ಸಂಭವ ಬರುತ್ತೆ ತಿಳಿತಾ ಯೋಗ್ಯರಿಗೆ. ಅದಕ್ಕೆ ಎಂದಕ್ಕೂ ಹೇಳ್ತಾರೆ, ಜನಕರಾಜನ ಸ್ವಯಂವರ ಇದ್ದಾಗೆ ಅಂತೇಳಿ. ಜನಕರಾಜ ಮಾಡಿದ ಸ್ವಯಂವರ ಬೇರೆ, ಭೀಷ್ಮಕರಾಜ ಮಾಡಿದ ಸ್ವಯಂವರ ಬೇರೆ. ಭೀಷ್ಮಕರಾಜನ ಸ್ವಯಂವರದಲ್ಲಿ ಹೇಗಿತ್ತು, ಶಿಶುಪಾಲ ಆದರೂ ತಗೊಳ್ಳಿ, ಕೃಷ್ಣ ಆದರೂ ತಗೊಳ್ಳಿ, ಯಾರಾದರೂ ತಗೊಳ್ಳಿ, ಶಿಶುಪಾಲ ತಗೊಂಡ್ರೆ ಭಾರಿ ಒಳ್ಳೆಯದು, ಮಗನ ಕಾಟ ತಪ್ಪುತ್ತೆ ಅಂತ ಆ ಥರ ಯೋಚನೆ ಮಾಡಿದ್ದ. ಕೃಷ್ಣ ಹೋಗಿ ವಿಶ್ವರೂಪ ತೋರಿಸಿ ಆಗಲ್ಲ ಮಾಡಬೇಡ ಅಂತ ಹೇಳ್ಕೊಡ್ತ. ಜನಕರಾಜ ಸ್ವಯಂವರ ಮಾಡಿದೆ, ಅದು ತಪ್ಪಾಗಲಿಲ್ಲ. ಯಾತಕ್ಕೆಂದ್ರೆ ಆಚಾರ ಬರೀತು ಅಪಾಂ ಪತಿಶ್ಚ ಮೈತಿಲ ಸ್ವಯಂವರಂ ಕೃತಾವತಿ. ವರುಣ ಸ್ವಯಂವರ ಮಾಡಿದ ಲಕ್ಷ್ಮೀ ಸ್ವಯಂವರ, ಜನಕರಾಜ ಸ್ವಯಂವರ ಮಾಡಿದ ಸೀತಾ ಸ್ವಯಂವರ. ಅವರಿಬ್ಬರು ಏನು ಸಂಕಲ್ಪ ಮಾಡಿದ್ರು, ದೇವರಿಗೆ ಸಲ್ಲಬೇಕು. ಆದ್ದರಿಂದ ಯೋಚನೆ, ಅಷ್ಟರ ಸ್ವಯಂವರಕ್ಕೆ ಬಂದರೂ ಕೂಡ ಸಿಕ್ಕಿದ್ದು ಯಾರಿಗೆ, ಸೀತಾರಾಮ ಕಲ್ಯಾಣವಾಯಿತು ಇಲ್ಲ ಲಕ್ಷ್ಮೀ ನಾರಾಯಣ ಕಲ್ಯಾಣ ಆಯಿತು ಬೇರೆಯವರಿಗಾಗಲಿ. ಆದರೆ ಯಾರು ಯಾರು ತಗೊಳ್ಳಿದ್ರು ಮತ್ತು ಯಾರು ಕೇಳ್ಕೊಂಡಿದ್ರು ಉದ್ಧಾರವಾಗಲಿ, ಅದು ಸರಿಯಲ್ಲ. ಯೋಗ್ಯರು ಮಾತ್ರ ತಿಳ್ಕೊಳ್ಳಿ ಅಂತ ಕೇಳಿದರೆ ಅದು ಮಂತ್ರದಂಡ ಇದ್ದ ಹಾಗೆ, ಅಯೋಗ್ಯರಿಗೆ ಮುಟ್ಟೋದೂ ಇಲ್ಲ, ಅದು ಹೋಗೋದೂ ಇಲ್ಲ. ಅದಿರಬೇಕು. ಒಬ್ಬನಿಗೆ ಪಾಠ ಹೇಳಿದ ಅಯೋಗ್ಯ, ಉಪಯೋಗ ಏನು? ಸಾವಿರ ಜನ ಕೇಳಿದ ವೈಚಾರಿ ಅದು ಅಯೋಗ್ಯರಿದ್ರೊಳಗೆ, ಅವ್ರಿಗೆ ಮುಟ್ಲಿ ಅಂತ ಹೇಳಿಲ್ಲ ಅವ್ರಿಗೆ. ಯಾರಿಗೆ ಮುಟ್ಬೇಕು ಅದನ್ನ? ಯೋಗ್ಯರಿಗೆ ಮಾತ್ರ ಮುಟ್ಬೇಕು. ಆ ರೀತಿ ಅನ್ಕೊಂಡ್ರೆ ಆಗುತ್ತಾ ಅಂದ್ರೆ ಜ್ಞಾನದ ಕೆಪಾಸಿಟಿ ಅದು. ಯಾರಿಗೆ ಅನ್ಕೊಂಡು ಅವ್ರಿಗೆ ಮಾತ್ರ ಹೋಗುತ್ತೆ. ಎಷ್ಟೇ ಎಲ್ಲ ಕಡೆ ಮೈಕ್ರೋವೇವ್ಸಿದ್ರು ಕೂಡ ಎಲ್ಲರೂ ಕೂಡ ಟಿ ವಿ ನೋಡಕ್ ಆಗೋದಿಲ್ಲ, ಆ ಇನ್ಸ್ಟ್ರೂಮೆಂಟ್ ಬೇಕು ಅವ್ರಿಗೆ. ಗೊತ್ತಾಯ್ತಾ? ನಮಗೆ ಗೊತ್ತಿಲ್ಲ ಅದು. ಅದಕ್ಕೋಸ್ಕರ ಸಾಮಾನ್ಯ ದರ್ಶನ ಇದೆ, ಅಥ ಅಥವಾ ಬ್ರಹ್ಮ ಜಿಜ್ಞಾಸ. ಸಾಮಾನ್ಯವಾಗಿ ನೋಡ್ತೇವೆ ಅನ್ನೋ ಚಮತಾವಾದಿ ಸಂಪತ್ತಿ ದೋಷ ಕಂಡ್ರೆ ಓಡಿಸ್ಬಿಡೋದು ಅಷ್ಟೇ. ಡಿಫೆಕ್ಟ್ ಏನಾ ಅದಕ್ಕೆ ಕೇಳ್ಬೋದಲ್ಲ ಪ್ರವಚನವರು. ಗ್ರಂಥಕ್ಕೆ ಹೇಳೇ ಇಲ್ವಲ್ಲ, ಗ್ರಂಥಕ್ಕೆ ಅನಧಿಕಾರ ಮತ್ತೆ ಹೇಳ್ಬಿಟ್ಟಿದ್ದಾರೆ ಅದನ್ನು. ಗ್ರಂಥಕ್ಕೆ ಹೇಳಬೇಕಾದ್ರೆ ತ್ರಿಶೂದ್ರ ಬ್ರಹ್ಮ ಬಂಧುವನಾಂತರ ಈ ರಶ್ರುತಿ ಗೋಚರ ಅಲ್ಲೆಲ್ಲ ಹೇಳೋ ಇಲ್ವೇ ಇಲ್ಲ ಮುದುವಿತು. ಇವತ್ತು ಬೇರೆಯವ್ರು ಹೇಳೋದು ಗುಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಆ ಥರ. ಅದೆಲ್ಲ ತಪ್ಪು, ಹಾಗೆ ಹೇಳಬಾರ. ಅವ್ರಿಗೆ ಹೇಳಬೇಕಾದ್ದನ್ನು ಹೇಳ್ಬೋದು. ಫಾರಿನರ್ ಬಂದ ಆಚಾರ್ಯ ಸಾಧನ ಕೇಳಬೇಕು ಅಂತ ಹೇಳಿದ, ಅವ್ರ ಬಾಯಲ್ಲಿ ಎಷ್ಟು ಬೇಕಾದ್ರೆ ಹೇಳ್ಬೋದು. ಗ್ರಂಥ ಹೇಳ್ಕೊಂಡು ಹೇಳಾಗಿಲ್ಲ, ಮತ್ತೆ ಉಪನಿಷತ್ ಹೇಳಾಗಿಲ್ಲ, ಶಾಸ್ತ್ರ ಹೇಳಾಗಿಲ್ಲ, ಇದನ್ನು ಹೇಳ್ಬೋದು. ಅದೇನು ತಪ್ಪಲ್ಲ. ಅವ್ರು ಬಾ ಸಪ್ತಪ್ರಕಾಶಿಕ ಪಾಠ ಹೇಳ್ತೀನಿ, ಸುಧಾ ಪಾಠ ಹೇಳ್ತೀನಿ, ತಪ್ಪಾಗುತ್ತೆ. ಹಾಗೆ ಅಧಿಕಾರ ಇಲ್ಲ.
ಹಾಂ,
ಏನು
ಇಟ್ಕೊಳ್ಳಿ
ಅವರು. ಅಲ್ಲ, ಅವ್ರು ಮಾಡ್ಕೊಳ್ಳಿ, ನಮ್ಮ ನಾವು ಮಾಡಬಾರ್ದು. ಅವ್ರಿಗೆ ಅವ್ರದ್ದು ಏನಾದ್ರು ಮಾಡ್ಕೊತಾರೆ, ನಮ್ಮವ್ರ ಕಾರಣ ಇರ್ಬೋದು. ಮಾಡಿದವ್ರು ತಪ್ಪು ಅನುಭವಿಸ್ಬೇಕು, ತಪ್ಪಿದ್ದಲ್ಲ. ಗೊತ್ತಾಯ್ತಾ? ಅವ್ರು ಅದಕ್ಕೆ ಹೇಳ್ತಾರೆ, ಅವ್ರು ತೊಗೊಂಡವನೇ ಲಾಭ, ಕೊಟ್ಟವನೇ ಲಾಸ್. ಅರ್ಥ ಆಯ್ತಾ? ಈಗ ಮಹಾಭಾರತ ಕತೆ ಬಂತಲ್ಲ, ಅಯೋಗ್ಯರಿಗೆ ಉಪದೇಶ ಮಾಡಿದ್ದಕ್ಕೆ ಅಯೋಗ್ಯ ಮೇಲೆ ಹೋದ, ಇವನು ಕೆಳಗೆ ಹೋದ. ಹೇಳಿದವ್ರು ಹೇಗೆ ಅಲ್ಲಿ ಪುಣ್ಯ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಪಾಪ ಇಂಟ್ರೆಸ್ಟ್ ಬರುತ್ತೆ. ಅದರಿಂದ ಸತ್ಪಾತ್ರ ಪಾತ್ರ ಅನ್ನೋ ವಿವೇಕವನ್ನು ಇಟ್ಕೊಂಡು ಮಾಡಬೇಕವ್ರು. ಹಾಗೆ ಮಾಡಾಗಿಲ್ಲ. ಅಪ್ರಿಷಿಯೇಟ್ ಮಾಡಿ ಅವರವ್ರ ಯೋಗ್ಯತೆ ಅದು, ಆ ವಿಚಾರ ಬೇರೆ. ಬಟ್ ಇವರು ಅದನ್ನು ಉದ್ದೇಶಪೂರ್ವಕ ಹೇಳಬಾರ್ದು. ಅವ್ರಿಗೆ ಪಾಠ ಹೇಳಿದ್ರೆ ಅಪ್ರಿಷಿಯೇಟ್ ಮಾಡಬೇಕಾದ ಕಾರಣ ಇಲ್ಲ. ಎಷ್ಟು ಏನು ಹೇಳ್ಬೋದು, ಅವ್ರಿಗೆ ವಿಷಯ ಹೇಳಿಬಿಟ್ರೆ ಸಾಕು, ಅರ್ಥ ಆಗ್ಬಿಡ್ತು. ಇವತ್ತು ದೇವರ ದೊಡ್ಡವರೆಂಬ ವಿಚಾರ ಆಚಾರ್ಯ ಹೇಳಿದ್ದು ಯಾರು ಹೇಳಿಲ್ಲ, ಆದ್ರಿಂದ ಅಷ್ಟು ಹೇಳಿಬಿಟ್ರೆ ಸಾಕು, ಅವ್ರ ಶಿಷ್ಯರಾಗೇ ಬಿಡ್ತಾರೆ. ಗ್ರಂಥ ಹಿಡ್ಕೊಂಡೆ ಪಾಠ ಹೇಳ್ಬೇಕಾದ ಕಾರಣ ಇಲ್ಲ. ಯೋಗ್ಯರಿಗೆ ಹೇಳಬೇಕು, ಯೋಗ್ಯರಿಗೆ ಹೇಳಿದವರು ತಪ್ಪಾಗ. ಹಾಂ, ಅದು ಒಂದು ಹೇಳಿಬಿಟ್ಟು ಅಲ್ಲಿ ಇಷ್ಟೊತ್ತು ಕೂಡ, ಅದೇ ಉತ್ತರ. ಅರ್ಥ ಆಯ್ತಾ? ಅದು ಹೇಳಿದ ಪ್ರಶ್ನೆಗೆ ಉತ್ತರ. ವಿಷಯ ಹೇಳಿದ ಬೇರೆ, ಪಾಠ ಹೇಳಿದ್ರೆ ಡಿಫ್ರೆನ್ಸ್. ಗೊತ್ತಾಯ್ತಾ? ವಿಷಯನೇ ಹೇಳಿದ ಹೋಗೋದು ತಪ್ಪಾಗುತ್ತೆ, ಅದನ್ನು ಹೇಳಬೇಕಾದ ಕರ್ತವ್ಯ. ಆದರೆ ಪಾಠ ಹೇಳೋದು ತಪ್ಪಾಗುತ್ತೆ. ಪಾಠಕ್ಕೂ ವಿಷಯಕ್ಕೂ ಅದು ಪಾಠ ಬೇರೆ, ಪ್ರವಚನ ಬೇರೆ. ಪ್ರವಚನಕ್ಕೆ ಎಲ್ಲರೂ ಅಧಿಕಾರಿಗಳು, ಆದರೆ ಪಾಠಕ್ಕೆ ಎಲ್ಲರೂ ಅಧಿಕಾರಿಗಳನ್ನು ಕೇಳಬೇಕಾದ್ರೆ ಅದು ಯೋಗ್ಯತೆ ಬೇಕಾದ. ಇಷ್ಟು ಹೇಳಿ ಮೂರನೇ ಅಧ್ಯಾಯ ಸಾಧನಾಧ್ಯಾಯ ಮುಗಿ. ಸಾಧನೆ ಮಾಡಿದರೆ ಫಲ ಏನು ಅಂತ ಪ್ರಶ್ನೆ, ಅದಕ್ಕೆ ಫಲಾಧ್ಯಾಯ. ಇದರಲ್ಲೂ ನಾಲ್ಕು ಪಾದಗಳೇ ಸಾ ಪ್ರಕಾರ. ಪ್ರಥಮ ಪಾದ ಸಮನ್ವಯ ವಿರೋಧಾಭ್ಯಾಂ ನಿತ್ಯೇ ವಸ್ತುನಿ ಸಾಧನೆ ವಿಚಾರಿತೇಷು ಅಶೇಷು ಸಾಧನೇಷು ವಿಶೇಷತಃ ನಿತ್ಯಶಃ ಕಾರ್ಯಮತ್ಯಂತಂ ಅವಶ್ಯಂ ಭಾವಿ ಸಾಧನಂ ಚಿಂತ್ಯತೆ ಪ್ರಥಮಂ ತತ್ರ ಶ್ರವಣಾದಿ ಸಕೃತ್ಕ್ರಿಯಾ. ಸಮನ್ವಯ ವಿರೋಧಾಭ್ಯಾಂ ಸಿದ್ಧೇ ವಸ್ತುನಿ ಸಾಧನೆ. ಸಮನ್ವಯ ಮತ್ತು ವಿರೋಧ ಎರಡು, ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ, ಎರಡನೇ ಅಧ್ಯಾಯ ವಿರೋಧಾಧ್ಯಾಯ. ಅದರಿಂದ ಸಿದ್ಧೇ ವಸ್ತುನಿ ಬ್ರಹ್ಮಸ್ವರೂಪ ನಿಶ್ಚಯವಾಯಿತು. ಸಾಧನೆ ವಿಚಾರಿತೆ, ಸಾಧನದ ಬಗ್ಗೆ ವಿಚಾರ ಬಂತು. ಸಾಧನಾಯ ಸಾಧನಾಧ್ಯಾಯ ಬಂತು. ಅಶೇಷ ವಿಚಾರಿತೇಷು ಅಶೇಷು ಸಾಧನೇಷು ವಿಶೇಷತಃ ಯಾವುದು ದೊಡ್ಡ ಸಾಧನ ಅಂತ ಪ್ರಶ್ನೆ ಬಂತು. ಸಾಧನದಲ್ಲಿ ಅನೇಕ ಸಾಧನ, ತೀರ್ಥಯಾತ್ರೆ ಎಲ್ಲವೂ ಸಾಧನಗಳೇ. ಅತಿ ದೊಡ್ಡ ಸಾಧನ ಯಾವುದು? ಜ್ಞಾನ ಕಾರ್ಯ, ಅದು ಅತಿ ದೊಡ್ಡ ಸಾಧನ. ಮುಂದಿನ ಪ್ರಶ್ನೆ, ನಿತ್ಯ ಸಹಕಾರ್ಯಂ ಅತ್ಯಂತಂ ಅವಶ್ಯಂ ಭಾವಿ ಸಾಧನ. ನಿತ್ಯ ಮಾಡಬೇಕಾದ್ದು ಯಾವುದು, ಮಾಡಲೇಬೇಕಾದ್ದು ಯಾವುದು? ಎರಡು ಪ್ರಶ್ನೆ ಈಗ. ಮಾಡಲೇಬೇಕಾದ ಸಾಧನ ಯಾವುದು, ನಿತ್ಯ ಮಾಡಬೇಕಾದ ಸಾಧನ ಯಾವುದು? ಅದಕ್ಕೆ ಹೇಳ್ತಾರೆ, ಚಿಂತ್ಯತೆ ಪ್ರಥಮಂ ತತ್ರ ಶ್ರವಣಾದಿ ಸಕೃತ್ಕ್ರಿಯಾ. ಶ್ರವಣಾದಿಗಳೇ ಅತ್ಯಂತ ಶ್ರೇಷ್ಠ ಸಾಧನ. ಶ್ರವಣ ಮನನಗಳಿಗೆ ದೊಡ್ಡ ಸಾಧನ ಇಲ್ಲ. ಅದರಿಂದಾಗಿ ಪ್ರತಿ ದಿವಸ ಮಾಡಬೇಕಾದ ಕೆಲಸ ಅದೇನು? ಪ್ರತಿ ದಿವಸ ಮಾಡಬೇಕು, ಯಾವಾಗಲೂ ಮಾಡಬೇಕು. ಉಳಿದೆಲ್ಲ ಕೂಡ ಅಕ್ಕಿ ತೀರ್ಥಯಾತ್ರೆ 24 ತಾಸು ಬೇಕಾಗಿಲ್ಲ, 12 ತಿಂಗಳು ಬೇಕಾಗಿಲ್ಲ. ಕೆಲಸಕ್ಕೆ ಮಾಡಲೇಬಾರ್ದು, ನಿಶ್ಚಿತ ಕಾಲದಲ್ಲಿ ಮಾಡಲೂಬಾರದು. ಆದರೆ ಶ್ರವಣಾದಿಗಳು ನಿಶ್ಚಿತ ಕಾಲ ಅಂತಲೇ ಇಲ್ಲ. ಆದ್ದರಿಂದ ನೋಡಿ, ಪಾಠಕ್ಕೆ ಅನಧ್ಯಯನ ಇದೆ, ಪ್ರವಚನಕ್ಕೆ ಅನಧ್ಯಯನ ಇಲ್ಲ. ಅರ್ಥ ಆಯ್ತಾ? ಪ್ರವಚನ ಪಾಠ ಗಿಟ್ಟ ಯಾವುದೂ ಇಲ್ಲ ಪ್ರವಚನಕ್ಕೆ, ಆದರೆ ಪಾಠಕ್ಕೆ ಅನಧ್ಯಯನ ಇದೆ. ಶ್ರವಣ ಮಾಡುದು, ಅದಕ್ಕೆ ಗರುಡ ಪುರಾಣ ಹೇಳ್ತಾರೆ. ಮಳೆ ಒಂದು ಶ್ರವಣ ಬಿಡಬಾರದು ಅಂತ ಹೇಳಿಬಿಟ್ಟೇನೆ, ಗರುಡ ಪುರಾಣ ಶ್ರವಣ ಮಾಡಿಸ್ತಾರೆ. ಈ ವೃದ್ಧಿ ಸೂತಕ ಇದ್ದ ಕಾಲಕ್ಕೆ ಯೋಚನೆ ಇಲ್ಲ. ಜನನ ಶೌಚ ಅಶೌಚ ಬಂದ ಕಾಲಕ್ಕೆ ಪ್ರವಚನ ಕೇಳಬಹುದು, ಏನೋ ದೋಷ ಇಲ್ಲ. ಆದರೆ ಆ ಶೌಚ ಬಂದ ಕಾಲಕ್ಕೆ ಗರುಡ ಪುರಾಣ ಕೇಳ್ತಾರೆ ಅಂತ ಆದರೂ ನಿಲ್ಲಬಾರದು, ಆ ಪ್ರವಚನ ಆಗಲೇಬೇಕು. ಚಿಂತ್ಯತೆ ಪ್ರಥಮಂ ತತ್ರ ಶ್ರವಣಾದಿ ಸಕೃತ್ಕ್ರಿಯಾ. ಹಾಗೆ ಶ್ರವಣಾದಿಗಳನ್ನು ಮಾಡಬೇಕು, ಅದು ದೊಡ್ಡ ಸಾಧನ ಅಂತ ಹೇಳಿದರು. ಆಗ ಒಂದು ಪ್ರಶ್ನೆ ಬಂತು, ಶ್ರವಣಗಳನ್ನು ಒಮ್ಮೆ ಮಾಡಿದರೆ ಸಾಕೋ ಮತ್ತೆ ಮತ್ತೆ ಮಾಡಬೇಕು ಅಂತ ಪ್ರಶ್ನೆ. ಶ್ರವಣವನ್ನು ಒಮ್ಮೆ ಮಾಡಿದರೆ ಸಾಕೋ ಮತ್ತೆ ಮತ್ತೆ ಮಾಡಬೇಕು? ಸಕೃತ್ಕ್ರಿಯಾ ಆವೃತ್ತಿರುವ ಇತಿ ಸಂದೇಹೇ, ಅದು ಸೂತ್ರ. ಓಂ ಆವೃತ್ತಿ ಅಸಕೃತೋಪದೇಶ ಓಂ, ಮೊದಲನೇ ಸೂತ್ರ 4ನೇ ಅಧ್ಯಾಯದಲ್ಲಿ ಆವೃತ್ತಿ ಅಸಕೃತೋಪದೇಶ. ಮತ್ತೆ ಮತ್ತೆ ಕೇಳು, ಹರಿಕಥೆಯನ್ನು ಕೇಳು, ಕೇಳಿದ್ದೇ ಕೇಳು, ಇದು ಆವೃತ್ತಿ ಮಾಡಬೇಕು ಅಂತ ಹೇಳ್ತಾರೆ. ಈ ಸಂದೇಹ ಯಾತಕ್ಕೆ ಬಂತು ಅಂದರೆ ಟೀಕಾರ ಪ್ರಶ್ನೆ ಹಾಕೊಂಡು ಎಲ್ಲ ಬರೀತಾರೆ. ಕೆಲವು ಸಾಧನ ಒಮ್ಮೆ ಮಾಡಿದರೆ ಸಾಕು, ಕೆಲವು ಸಾಧನ ರಿಪೀಟ್ ಮಾಡಬೇಕು, ಕೆಲವು ಸಾಧನ ರಿಪೀಟ್ ಮಾಡಬೇಕು, ಕೆಲವು ಒಮ್ಮೆ ಮಾಡಿದರೆ ಸಾಕು. ಉದಾಹರಣೆಗೆ ಈಗ ಸೌದೆ ಹಚ್ಚಬೇಕು, ಎಷ್ಟು ಮ್ಯಾಕ್ರೋಸ್ ಕೆರಿಬೇಕು ಅವನು, ಮೂರೈದಾರೆ ಅನ್ನ ಬೇಯಿಸಬೇಕು, ಮನೆ ಮನೆ ಇಟ್ಟು ಎಳಿಸ್ಬಿಟ್ಟ, ಎಷ್ಟೊತ್ತು ಬೇಕದ, ತುಂಬ ಹೊತ್ತು ಬೇಕು, ಆವೃತ್ತಿ ಬೇಕು, ಕುಟ್ಟಬೇಕು. ಈಗ ಭತ್ತ ಕುಟ್ಟಬೇಕು, ಒಂದ್ಸತಿ ಕುಟ್ಟಿದ್ರೆ ಬರುತ್ತೆ, ಅದು ಎಷ್ಟು ಕುಟ್ತಾನೆ, ತುಂಬ ಸತ್ತು. ಇದೇ ಎಕ್ಸಾಂಪಲ್ ಕೊಡ್ತಾರೋ, ಭತ್ತ ಕುಟ್ಟಿದ ಬಹಳ ಸತ್ತು ಎಷ್ಟು ಹಾಕಬೇಕು, ಒಂದ್ಸರ್ತಿ ಆದರೂ ಸಾಕು ಅಂತ ಕೇಳಿದರೆ, ಒಂದ್ಸರ್ತಿ ಮಾಡಿದ್ರೆ ಬರೋದಿಲ್ಲ ಜ್ಞಾನ ಕಾರ್ಯ, ಆವೃತ್ತಿ ಮಾಡಬೇಕು, ಅದನ್ನೇ ಪುನಃ 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 ಮಾಡಬೇಕು ಅಂತ ಹೇಳಿ. ಉಪದೇಶವು ಅತತ್ವಮತಿ ಇತ್ಯಾದಿ ಅಸಕೃದೇ ವಯತೆ. ಆದ್ದರಿಂದನೇ ತತ್ವ ಉದ್ದಾರಕರು ಏನು ಮಾಡಿದರು, ಸೇತಕೇತುವಿಗೆ ಅತತ್ವಮಸಿ ಅತತ್ವಸಿ ಒಂಬತ್ತು ಸರ್ತಿ ಹೇಳಿ. ಸೊ ನವಕೃತ್ವ, ನವಕೃತ್ವ ಯಾತಕ್ಕೆ ಮಾಡಿದ್ರು, ನವವಿಧ ಭಕ್ತಿ ಬರಲಿಕ್ಕೆ ನವಕೃತ್ವ, ನಾವು ಒಂಬತ್ತು ವಿಧ ಭಕ್ತಿ ಮಾಡಬೇಕು. ಒಂದೊಂದು ಸರ್ತಿ ಕೇಳಿದಾಗ ಒಂದೊಂದು ಭಕ್ತಿ ಬರುತ್ತೆ. ಒಂಬತ್ತು ಒಂಬತ್ತು ಸ್ಟ್ಯಾಂಡರ್ಡ್, ಮೆಡಿಕಲ್ ಇಂಜಿನಿಯರಿಂಗ್ ಇಷ್ಟು ವರ್ಷ ಅಂತ ಸ್ಟ್ಯಾಂಡರ್ಡ್, ಫೇಲ್ ಆದವರು ಜಾಸ್ತಿ ಆಗ್ತಾರೆ, ಏನು ಯೋಚನೆ ಇಲ್ಲ, ಹೌದಲ್ಲ. ಆದ್ದರಿಂದ 9 ಒಂಬತ್ತು ಸ್ಟ್ಯಾಂಡರ್ಡ್ ಆವೃತ್ತಿ ಮಾಡಬೇಕು. 9 ಸ್ಟ್ಯಾಂಡರ್ಡ್ ಆದರೆ ಅದು ಇನ್ನೂ ಅವ್ರ ಯೋಗ್ಯತೆ ತಕ್ಕಂತೆ ಎಷ್ಟು ಬೇಕಾದ್ರೆ ಆಗುವುದು, ಮಿನಿಮಮ್ ಅಷ್ಟು. ಲಿಂಗಾಲ್ಲಾತ ಒಂಬತ್ತೊಂಬತ್ತು ಬಹುತ್ವವಾಚಕ ಆಗ. ಮತ್ತೆ ದೃಷ್ಟಾಂತ ಕೊಡ್ತಾರೆ, ಬರೀ ಇದು ಥಿಯರಿ ಅಲ್ಲ, ಪ್ರಾಕ್ಟಿಕಲಿ ಹಾಗೆ ನಡೆದಿದೆ ಅಂತ ಹೇಳ್ತಾರೆ. ಲಿಂಗಾಲ್ಲಾತದು ಯತಃ ಪೂರ್ವಂ ರುಜೋರ್ ಬ್ರಹ್ಮತ್ವತಶ್ಚತ ಶುಶ್ರಾವುಗ್ರತಪ ನಾಮ ಯೋಗ್ಯೋ ರುದ್ರಪದಶ್ಯಯ. ಈಗ ಉಗ್ರತಪ ಅಂತ ರುದ್ರದೇವರು ಏನು ಮಾಡಿದ್ದಾರೆ, ಬ್ರಹ್ಮದೇವರ ಹತ್ರ ಓದಿದ್ದಾರೆ. ಇನ್ನು ಬ್ರಹ್ಮದೇವರ ಹತ್ರ ಅಂದ್ರೇನು, ಬ್ರಹ್ಮಪದ ಯೋಗ್ಯರಾದಂಥ ಲಾತವ್ಯರೊಬ್ಬರ ಹತ್ರ ಓದಿದ್ದಾರೆ. ಎಷ್ಟು ವರ್ಷ ಓದಿದ್ದಾರೆ, ಸರಿಯಾಗಿ ಅವರು ಪೂರ್ತಿ ಸಾಧನೆ ಬಗ್ಗೆ ಓದಿ ಇವರು ಸಾಧನೆ ಮಾಡ್ಕೊಂಡು ಹೋಗಿದ್ದಾರೆ. ಸಾರ್ಧಂ ಪರಾರ್ಧಂ ವಿಷ್ಣೋಸ್ತು. ಸಾರ್ಧಂ ಪರಾರ್ಧಂ ಅಂದರೆ ಎಷ್ಟಾಯ್ತು ಅಲ್ಲಿಗೆ, ಪರಾರ್ಧ ಅಂದರೆ 50, ಸಾರ್ಧ ಅಂದರೆ ಅದರ ಅರ್ಥ 75 ವರ್ಷ ಓದಿದ್ರು ರುದ್ರ. ಉಗ್ರತಪ ಅಂತಕ್ಕಂಥ ರುದ್ರದೇವರು ಬ್ರಹ್ಮಪದ ಯೋಗ್ಯರಾದ ಲಾತವ್ಯರ ಹತ್ತಿರ 75 ವರ್ಷ ಓದಿದ್ರು. ಯಾರು ಬ್ರಹ್ಮಕಲ್ಪ ಮತ್ತೆ ನಮ್ಮದಲ್ಲ, 75 ಈ 75 ವರ್ಷ ಅಲ್ಲ, ಎಂಥದ್ದದ ಹೇಳ್ತಾರೆ. ಗುಣಾನ್ ಭಕ್ತ್ಯಾ ಸದೋದ್ಯತಃ ತತ್ರಿಭಾಗ ಉಪಾಸಾಂಚ ಚಕ್ರೆ. ಓದಿದ್ದಷ್ಟು ಥಿಯರಿ ಎಷ್ಟು, ಪ್ರಾಕ್ಟಿಕಲ್ ಎಷ್ಟು ಗೊತ್ತಾಯ್ತು. ಎಷ್ಟು ಉಪಾಸನೆ ಮಾಡಿದರು, ತತ್ರಿಭಾಗ 1/3 25 ವರ್ಷಗಳ ಕಾಲ ಉಪಾಸನೆ ಮಾಡಿದರು ಬ್ರಹ್ಮದೇವರು 25 ವರ್ಷಗಳ ಕಾಲ. ಚಕ್ರೆ ಸಂಹೃತ ಮಾನಸಃ. ಈಗ ಅರ್ಥ ಆಗುತ್ತೆ ನಾವೇನು ಮಾಡ್ತೇವೆ, ಒಂದ್ಸತ್ತ 4-5 ವರ್ಷ ಓದಿದ ತಕ್ಷಣ ಭಾರಿ ಜಾಸ್ತಿ ಆಯಿತು ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅವ್ರು ಹೇಳ್ತಾರೆ ಇಷ್ಟು ಓದಿದ್ದಾರೆ. ಆದ್ದರಿಂದ ಎಂಥ ಪದವಿ ಬಂತವರಿಗೆ, ರುದ್ರ ಪದವಿ. ಅದರ ಶಕ್ತಿ ಏನದು, ಚಕ್ರೋಗ್ರ ದೀದಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಲಂ ಯದಮಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಸೀರ್ಯತ್ ಕಟಾಕ್ಷವಲವ ಚೈತಂ ನಮ. ಎಂಥ ಪದವಿ ಬಂದಿದೆ ಅವರಿಗೆ ಅಷ್ಟು ಮಾಡಿದ್ದಕ್ಕೆ. ಅದೇ ರೀತಿ ಇಂದ್ರದೇವರು ಏನು ಮಾಡಿದರು, ದಶಮನ್ವಂತರಂ ಚಕ್ರಪದ ಯೋಗ್ಯೋ ಗರುತ್ಮತಃ ಪದಯೋಗ್ಯಾ ಸುಮನಸಃ ಸುನಂದೋ ನಾಮ ಚಾಶ್ರುಣೋ. ಸುನಂದ ಅಂತ ಒಬ್ರು, ಯಾವ ಜೀವ ಅವರು, ಇಂದ್ರಪದಿ ಯೋಗ್ಯನಾದ ಜೀವ, ಅವರ ಹೆಸರು ಸುನಂದ ಅಂತ ಹೆಸರಿದೆ. ಅದೇನು ಮಾಡಿದ್ದಾರೆ, ಒಬ್ಬ ಸುಮನಸ್ ಅಂತ ಒಬ್ರು, ಅವ್ರು ಯಾರು, ಗರುಡಪದ ಯೋಗ್ಯರಾದ ಜೀವ, ಅವರ ಹತ್ರ ಪಾಠ ಕೇಳಿದ್ದಾರೆ. ಎಷ್ಟು ದಿವಸ, ದಶ ಬನ್ವಂತರ, 10 ಬನ್ವಂತರ ಕೇಳಿದರಂತೆ. ಒಂದು ಬನ್ವಂತರ ಅಂದರೆ ಎಷ್ಟು, 43,20,000 ಇಂಟು 71, ಒಂದು ಬನ್ವಂತರ ಅಂದರೆ ಅಂಥದ್ದೆಷ್ಟು, 10 ಬನ್ವಂತರ ಎಷ್ಟಾಯ್ತು. 8 ವರ್ಷ ಅವ್ರು ಕೇಳಿದ್ದಕ್ಕೆ ಏನು ಪದವಿ ಬಂತವರಿಗೆ, ಇಂದ್ರ ಪದವಿ ಬಂತು. ಅರ್ಥ ಆಯ್ತಾ, ಅದು ಹೆಚ್ಚು ಬಂತು ನೋಡಿದ್ರೆ. ಪಿ ಎಸ್ ಸಿ ಓದಿದ್ದಾನೆ, ಎಸ್ ಎಲ್ ಸಿ ಓದಿದ್ದಾನೆ, ಓದಿರ್ತಕ್ಕಂಥ ಏನಾಗುತ್ತೆ ಕೆಲಸ, ವೇರಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಪದಯೋಗ್ಯ ಸುಮನಸಃ ಸುನಂದೋ ನಾಮ ಚಾಶ್ರುಣೋ. ಉಪಾಸಾಂಚಕ್ರೆ ಉದ್ಯುಕ್ತೋ ಮನ್ವಂತರ ಚತುಷ್ಟಯಂ ಚತುಷ್ಟಯಂ. 10 ಮನ್ವಂತರ ಓದಿದರು, 4 ಮನ್ವಂತರ ಉಪಾಸನೆ ಮಾಡಿ. 10 ಮನ್ವಂತರ ಓದಿ, 4 ಮನ್ವಂತರ ಉಪಾಸನೆ ಮಾಡಿ. ಬೆಳಿಗ್ಗೆಲ್ಲ ಓದೋದು, ಒಂದು ವರ್ಷ ಸಂತಿ ಮಾಡ್ತಾರಲ್ಲ ಆ ಟೈಪ್. ಸೂರ್ಯ ಚಂದ್ರಮಸೋಶ್ಚೈವ ಪದಯೋಗ್ಯವು ಸುತೇಜಸೌ. ಅಂದರೆ ಸೂರ್ಯ ಪದವಿ ಯೋಗ್ಯ, ಚಂದ್ರಪದ ಯೋಗ್ಯರಾದವರು ಯಾರವರು, ಸ್ವರೂಪ ಶಾಂತರೂಪಶ್ಚ ಅವರ ಹೆಸರುಗಳು. ಸ್ವರೂಪ ಮತ್ತು ಶಾಂತರೂಪ ಅಂತ ಇಬ್ರು ಮಹಾ ತೇಜಸ್ವಿಗಳು. ಅವರೇನು ಮಾಡಿದರು, ಮನ್ವಂತರ ಚತುಷ್ಟಯಂ 4 ಮನ್ವಂತರ ಕಾಲ ಕೇಳಿದರು. ಯಾರತ್ರ, ಅಶೃಣ್ಣತಾಂ ಸುಮನಸಃ ಮನ್ವಂತರ ಉಪಾಸತಾಂ. ಅವರು ಕೇಳಿಬಿಟ್ಟು 4 ಮನ್ವಂತರ ಕೇಳಿ, 1 ಮನ್ವಂತರ ಉಪಾಸನೆ ಮಾಡಿ, ಆಮೇಲೆ ಕೊನೆಗೇನಾದರೂ ಅವರು ಸೂರ್ಯ ಚಂದ್ರ ಪದವಿ ಬಂತು. ಅರ್ಥ ಆಯ್ತಾ. ತತಃ ಪ್ರೋಕ್ತಾಸ್ತು ತೇ ಸರ್ವೇ ಭಕ್ತ್ಯ ಉಗ್ರತಪ ಆದಯ ಅಪಶ್ಯನ್ ಪರಮಂ ವಿಷ್ಣು ತತ್ಪ್ರಸಾದ ಐಧಿತಾಸ್ತದಾ. ಅವರೆಲ್ಲ ಈ ರೀತಿ ದೇವರನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಪದವಿಗೆ ಬಂದಿದ್ದಾರೆ. ದೃಷ್ಟಾಧ್ಯಾತ ಹೌದು, ಅಜಾಯತ ಏನರ್ಥ ಅದಕ್ಕೆ, ಅಜಾಯತ ಅಂದ್ರೆ ಏನರ್ಥ, ಹುಟ್ಟಿದಾರೆ ಅಂದ್ರೆ ಏನರ್ಥ, ಪದವಿ ಬಂದರು ಅಂತ ಅರ್ಥ. ಪ್ರೊಫೆಸರ್ ಆದ, ಪ್ರೊಫೆಸರ್ ಆದ ಅಂದ್ರೆ ಏನರ್ಥ, ಮೊದಲೇನಾಗಿದ್ದ, ಲೆಕ್ಚರರು ಈಡರಾಗಿದ್ದ ಪ್ರೊಫೆಸರ್ ಆದ ಅಷ್ಟೇ. ಅಜಾಯತ ಅಂದ್ರೆ ಏನು? ಆದ ಅಂತ ಅರ್ಥ. ಸೂರ್ಯಚಂದ್ರ ಆದರು ಆದರು ಎಲ್ಲಿ ಮುಂದೆ ಕ್ವಾಲಿಫಿಕೇಶನ್ ಏನಿತ್ತವರಿಗೆ ಟೂವರ್ ಮಾಡಿದ್ದಕ್ಕಾದ್ರು. ಯಾರನ್ನೋ ಸೂರ್ಯನ ಯಾರೋ ಚಂದ್ರ ಮಾಡಲಿಲ್ಲ, ಈ ಕ್ವಾಲಿಫಿಕೇಶನ್ ಇದ್ದವರು ಮಾಡಿದರು ಅಷ್ಟೇ. ಕ್ವಾಲಿಫಿಕೇಶನ್ ಈ ರೀತಿ ಇತ್ತು ಅವರಿಗೆ, ನಾಲ್ಕು ಮನ್ವಂತರ ಕೇಳಿ ಒಂದು ಮನ್ವಂತರ ಉಪಾಸನೆ ಮಾಡಿದ್ರು ಅವರಿಗೆ ಪದವಿ ಸಿಕ್ತು ಅಷ್ಟೇ. ಅವರಿಗೆ ಅಪರೋಕ್ಷ ಎರಡು ವಿಧ, ಸಾಮಾನ್ಯ ಅಪರೋಕ್ಷ ಬೇರೆ, ವಿಶೇಷ ಅಪರೋಕ್ಷ ಬೇರೆ. ಸಾಮಾನ್ಯರಿಗೆ ಅವೆಲ್ಲ ಇಲ್ಲ, ಒಂದು ಅಪರೋಕ್ಷ ಅಷ್ಟೇ. ದೇವತೆಗಳು ಎರಡೆರಡು ಅಪರೋಕ್ಷ ಆಗಿದೆ, ಒಂದು ಅಪರೋಕ್ಷ ಸಾಮಾನ್ಯ ಅಪರೋಕ್ಷ ದೇವತ್ವ ಪ್ರಯೋಜಕ, ವಿಶೇಷ ಅಪರೋಕ್ಷ ಪದವಿ ಬರತಕ್ಕಂಥದ್ದು. ಇತ್ಯುಕ್ತಂ ವಿಷ್ಣುನ ಸಾಕ್ಷಾತ್ ಗ್ರಂಥೇ ಸತ್ತತ್ವ ಸಂಹಿತೇ. ಇತ್ಯುಕ್ತಂ ಸ ವಿಷ್ಣುನ ಸಾಕ್ಷಾತ್, ಇದೆಲ್ಲ ಎಲ್ಲಿ ಹೇಳಿದ್ದಾರೆ? ಸತ್ತತ್ವ ಅನ್ನೋ ಗ್ರಂಥನ ಹೇಳಿದ್ದಾರೆ. ಇದಿಷ್ಟು ಒಂದು ಘಟ್ಟ ಇದೆ. ಇದರಿಂದ ಏನು ಗೊತ್ತಾಯ್ತು ನಮಗೆ? ಎಷ್ಟೆಚ್ಚು ಹೆಚ್ಚೆಚ್ಚು ಉಪಾಸನೆ ಮಾಡಬೇಕಾದ ಬಹಳ ಕರ್ತವ್ಯ. ಯಾರು ಮಾಡಿ ಆಗಿದೆ ಅಂತ ತಿಳ್ಕೊಳ್ಳೋ ಭಾವನೆ ಎಂದೂ ಬರಲೇಬಾರದು. ಎಂದು ಎಷ್ಟು ಮಾಡಿದ್ರೆ ಏನಂತಿರ್ಬೇಕು? ಅದಕ್ಕೆ ಕಮ್ಮಿ ಅಂತಲೇ ಇರಬೇಕು. ಏನು ಸಾಲದು ಏನು ಸಾಲದು ಅಂತಿರಬೇಕೆ ಹೊರತು ನನಗೆ ಲೋ ನಮ್ಮ ಹಣದ ಬಗ್ಗೆ ಆಗಿಲ್ಲ. ನಮಗೀಗ ಎಷ್ಟಿದ್ರು ಕೂಡ ಇನ್ನೂ ಸಾಲದು ಅಂತ ಜಾಸ್ತಿ ದುಡ್ಡು ಮಾಡೋರು ಯಾರೇ ಅಕ್ಷೇರಿ ದುಡ್ಡಿದ್ದಾರೆ ಗೊತ್ತಾ? ಕಡಿಮೆ ಇದ್ದವ್ರು ಮಾಡೋದಿಲ್ಲ, ಜಾಸ್ತಿ ದುಡ್ಡು ಇನ್ನೂ ಜಾಸ್ತಿ ದುಡ್ಡು ಮಾಡ್ತಾರೆ. ಸೊ ಹೆಚ್ಚು ಜ್ಞಾನ ಇರೋ ಹೆಚ್ಚು ಜ್ಞಾನ ಸಂಪಾದನೆ ಮಾಡೋದು, ಸಂಪಾದನೆ ಹೆಚ್ಚು ಜ್ಞಾನ ಮಾಡೋದಿಲ್ಲ ಅಂದರೆ ಜ್ಞಾನ ಇಲ್ಲ ಅಂತ ಅರ್ಥದ್ದು. ಯಾಕೆ ಏನು ಸರ್ ಹಣ ಸಂಪಾದನೆ ಮಾಡೋರು ಯಾತಿ ಜಾಸ್ತಿ ಮಾಡ್ತಾರೆ ಅಂದರೆ ಅವ್ರು ಏನು ಗೊತ್ತಾಗಿದೆ? ಹಣದ ಬೆಲೆ ಗೊತ್ತಾಗಿದೆ, ಅದಕ್ಕೆ ಜಾಸ್ತಿ ಮಾಡ್ತಾರೆ. ಇವ್ರು ಜ್ಞಾನದ ಬೆಲೆ ಗೊತ್ತಾದರೆ ಏನು ಮಾಡ್ತಾರೆ? ಜ್ಞಾನ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಅದು ಹಣ ಇದ್ದರೆ ಏನು ಮಾಡ್ತಾರೆ ಜ್ಞಾನಿಗಳಾದವರು? ಅದನ್ನು ಜ್ಞಾನಕ್ಕೆ ಕನ್ವರ್ಟ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತದೆ? ತುಂಬ ಜಾಸ್ತಿ ಆಗ್ತದೆ. ಈ ಅರ್ಥದೊಳಗೆ ಆ ಸ್ಕಾಲರ್ಶಿಪ್ ಕೊಟ್ಟಿದ್ದೇನೆ ಯಾರು ಪುಸ್ತಕ ತಗೊಳ್ಳೋಕೆ ಉಪಯೋಗಿಸ್ತಾರೆ? ಆಯ್ತು, ವಿದ್ಯಾರ್ಥಿ ಸ್ಕಾಲರ್ಶಿಪ್ ಹಣ ಯಾವುದಕ್ಕೆ ಉಪಯೋಗಿಸ್ತಾನೆ? ಮತ್ತೆ ಪುಸ್ತಕ ತಗೊಂಡು ಹೋಗೋದಕ್ಕೋಸ್ಕರ. ಆ ರೀತಿ ಉಪಯೋಗಿಸ್ತಾ ಹೋದಂತೆ ಏನಾಗುತ್ತೆ? ಜ್ಞಾನ ವೃದ್ಧಿ ಆಗಿ ಒಳ್ಳೊಳ್ಳೆ ಸಾಧನೆ ಮಾಡ್ತಾರೆ. ಆದ್ದರಿಂದ ಜ್ಞಾನಕಾರ್ಯಕ್ಕೆ ಮಹತ್ವ ಕೊಡೋದಕ್ಕೂ ಪಾರ್ಟ್ ಎ, ಭಾರಿ ಮಹತ್ವ ಕೊಡೋದಕ್ಕೂ ಪಾರ್ಟ್ ಬಿ ಅಷ್ಟೇ. ಅದರಲ್ಲಿ ಆಗಿರೋದು ಏನು ಇವತ್ತು ಮಹತ್ವನೇ ಇಲ್ಲದಾಗಿರೋದು ಬಹಳ ಆಗಿದೆ. ಅದು ಮುಂದಿನ ಭಾಗ ನಾಳೆ, ನಾಳೆ ರಾತ್ರಿ ಹವನ ಆದ್ದರಿಂದ ಎಷ್ಟೊತ್ತಿ ನಾಳೆ ಇದರಲ್ಲಿ ಭಂಡಾರಿಕೆರೆ ಮಠದ ಭಾಗವತಾಶ್ರಮದಲ್ಲಿ ರಾತ್ರಿ ಹವನ ಕಾರ್ಯಕ್ರಮ ಇದೆ.